ಭಾರಿ ಸಮಸ್ಯೆಗಳು ಉಂಟು. ಅಂತ ತೀರ್ಥಾನಿ ಆಚ್ಛಿದ್ಯ ಸಂಸ್ರಿತಾಹ, ಎಲ್ಲ ತೀರ್ಥಗಳನ್ನು ಆವರಿಸಿಬಿಟ್ಟು ನಿಂತಿದ್ರು. ತೀರ್ಥಯಾತ್ರೆ ಮಾಡಲಿಕ್ಕೆ ಜನಗಳಿಗೆ ಆಗ್ತಿದ್ದಿಲ್ಲ, ಅಂತ ಸ್ಥಿತಿ ಬಂದು ಹೋಗಿತ್ತಂತೆ. ಇವತ್ತು ತೀರ್ಥಯಾತ್ರೆ ಮಾಡಕ್ಕೆ ಎಲ್ಲಿಗೆ ಹೋಗ್ತೀನಿ, ಗಂಗಾ ನದಿ ಕಾಶಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ನೀರು ಕುಡಲಿಕ್ಕೆ ಬರೋದಿಲ್ಲ ಗಂಗಾ ನದಿ ನೀರನ್ನ. ಎಂಥ ರಾಕ್ಷಸರು ಚರಣ ನೀರೆಲ್ಲ ಬಿಟ್ಟುಬಿಡ್ತಾರೆ, ಕುಡಿಯಲಿಕ್ಕಾಗೋದಿಲ್ಲ ನೀರನ್ನು. ಸರ್ಕಾರಗಳೇ ರಾಕ್ಷಸರು ಇದ್ದಾಗಿರ್ತಾರೆ, ಏನು ಮಾಡ್ತೀರಿ ಅದಕ್ಕೀಗ? ಊರಿನ ನೀರು ಕ್ಲಿಯರ್ ಮಾಡಬೇಕು, ಸುಲಭ ಹರಿಯುತ್ತೆ. ಅರ್ಕಾವತಿ ಎಲ್ಲಿ ಸಿಗುತ್ತೆ? ಅರ್ಕಾವತಿನೇ ಇಲ್ಲ, ಇವತ್ತು ಚರಂಡಿ ಅಷ್ಟೇ, ನದಿ ಮುಚ್ಚೋಯ್ತಾ, ವೃಷಭಾವತಿ ಇಲ್ಲ, ಅರ್ಕಾವತಿ ಇಲ್ಲ, ಬರೀ ಇವೇನೆ. ಇವರೇನು ಮಾಡಿದ್ರು, ಬೇರೆ ಒಳಚರಂಡಿ ಮಾಡಕ್ಕೆ ಹೋಗಲಿಲ್ಲ, ಆ ನದಿ ಸೇರಿಸಿಬಿಟ್ರೆ ಅಷ್ಟೇ. ಎಂಥ ಕೆಟ್ಟ ಕೆಲಸ ಆಗುತ್ತೆ ಇದರಿಂದ. ಬಹಳ ಹುಷಾರಾಗಿರಬೇಕು. ದೈತ್ಯ ಶಕ್ತಿಗಳು ಕಲಿಯುಗದಲ್ಲಿ ಭಾರಿ ಮೆರೆಯುತ್ತಂತೆ. ಆಗಂತೂ ತುಂಬಿ ಹೋಗಿತ್ತು ಒಂದು ಕಾಲಕ್ಕೆ. ಅವರಿಗೆಲ್ಲ ವರಬಲ ಯಾರು ಅವ್ರು ಡಿಸ್ಪ್ಲೇಸ್ ಮಾಡಾಗಿರಲಿಲ್ಲ. ಪಾಂಡವರು ವನವಾಸಕ್ಕೆ ಅಂತ ಹೋದರು. ತೀರ್ಥಯಾತ್ರಾ ಪರ್ವ, ಒಂದು ವರ್ಷ ಪೂರ್ತಿ ತೀರ್ಥಯಾತ್ರೆ ಮಾಡ್ತಾರೆ ಪಾಂಡವರು. ಅವರು ತೀರ್ಥಯಾತ್ರೆ ಅಂದರೆ ಬರೀ ನೀರಲ್ಲಿ ಮುಳುಗಿ ಮಾಡೋ ತೀರ್ಥಯಾತ್ರೆ ಅಲ್ಲ, ಅಲ್ಲಿದ್ದ ರಾಕ್ಷಸರನ್ನು ಕೊಂದು ಉಳಿದವರ ತೀರ್ಥಯಾತ್ರೆಗೆ ದಿರ್ವಿಘ್ನತೆ ಉಂಟು ಮಾಡೋದು ಕೆಲಸ ಆಗಿತ್ತದೆ. ತೀರ್ಥಾನಿ ಗಮ್ಯಾನ್ಯಾಸನ್ ಋಣಾಂ ಕ್ಷಿತವು ಅಂತ ಹೇಳುತ್ತಾರೆ. ಅವತ್ತಿನಿಂದ ಇವತ್ತು ಯಾರು ತೀರ್ಥಯಾತ್ರೆ ಧೈರ್ಯವಾಗಿ ಹೋಗಿ ಬರುತ್ತಾರೆ ಅಂದರೆ ಅದು ಭೀಮನ ಉಪಕಾರ ಅಂತ ಕರೀತಾರೆ. ಭೀಮ ಮಾಡಿದ ಉಪಕಾರ ಇಲ್ಲದೆ ಹೋಗಿದ್ರೆ ಇವತ್ತು ನಾವೆಲ್ಲ ತೀರ್ಥ ಮಾಡಕ್ಕೆ ಅಂತ ರಾಕ್ಷಸರು ಎಲ್ಲಿರ್ತಿದ್ರು? ಇವತ್ತು ಅದು ಸುಳ್ಳು ಅಂತ ಹೇಳಕ್ ಬರೋದಿಲ್ಲ, ಅಸ್ಥಿಪಂಜರಗಳು ಸಿಗುತ್ತಲ್ಲ, ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು. ಆ ಡೈನೋಸಾರ್ಗಳಿಂದ ವಿಚಾರ ಮಾಡಿಬಿಟ್ರೆ ಎಂತೆಂಥ ಪ್ರಾಣಿಗಳಿದ್ವು, ಎಂತೆಂಥ ರಾಕ್ಷಸರಿದ್ರು, ಅವ್ರನ್ನೆಲ್ಲ ಕೂಡ ನಮ್ಮ ತೀರ್ಥಕ್ಷೇತ್ರಗಳಿಂದ ದೂರ ಮಾಡಿದ್ಯಾರು ಅಂದರೆ ಭೀಮಸೇನ. ಒಬ್ಬ ರಾಕ್ಷಸರನ್ನು ಬಿಡದೆ ಭೀಮಸೇನ ಕೊಂದಾಕಿದ್ದಾನೆ. ಅದು ವನವಾಸದಲ್ಲಿದ್ದ ಕಾಲಕ್ಕೆ, ರಾಮದೇವರ ವನವಾಸದಿಂದ ರಾವಣ ಕುಂಭಕರ್ಣಾದಿಗಳ ನಾಶವಾಯಿತು, ಭೀಮನ ವನವಾಸದಿಂದ ಅಜ್ಞಾತವಾಸದಿಂದ ಕೀಚಕ ಕಿರ್ಮಿರಾದಿಗಳ ಸಂಹಾರ ಆಯಿತು. ಇಂಥ ಭೀಮಸೇನ ಆ ರೀತಿಯೇ ಅಲ್ಲಿ ಗೆದ್ದಿರಬೇಕಾದ್ರೆ ಯುದ್ಧ ಅಂತ ಹೇಳಿದರೆ ಬಹಳ ಹೋಮ್ ಪಿಚ್ ಭೀಮಸೇನ. ಎಲ್ಲೋದ್ರೂ ಯುದ್ಧ ಅಂದರೆ ಮೊದಲನೇ ಪೆಟ್ಟು ಹಾಕೋದು. ಅಂಥ ಭೀಮನ ಮುಂದೆ ಉಳಿತೀರಾ ನೀವೆಲ್ಲ ಕೂಡ? ನಿನ್ನ ಮಕ್ಕಳು ಉಳಿತಾರಾ? ಅರ್ಜುನ ಕಲೆ ಉಳಿತಾರಾ? ಅದಕ್ಕೆ ಅವಕಾಶ ಇಷ್ಟೇ, ಅವರ ರಾಜ್ಯ ಕೊಡು, ಬದುಕೋ ದಾರಿ ನೋಡ್ಕೋ ಅಂತ ಹೇಳ್ತಾರೆ. ಬದುಕೋ ದಾರಿ ನೋಡ್ಕೋ, ಇಲ್ಲದೆ ಹೋದರೆ ಇವೆಲ್ಲ ಮಕ್ಕಳು ಹೋಗ್ತಾರೆ ಅಲ್ಲ, ಸರ್ವಸ್ವ ನಾಶ ಮಾಡ್ಕೋತಿ ಅಂತ ಹೇಳಿದಾಗ ಧೃತ ಇಷ್ಟು ಹೇಳಿ ಅವ್ರು ಹೊರಟುಬಿಟ್ರಂತೆ. ಆ ಉತ್ತರ ಏನು ಕೊಡಲಿಲ್ಲ ಅತ್ತ, ನಾ ಹೇಳಿ ಕಳಿಸ್ತೀನಿ ಅಂತ ಹೇಳ್ಬಿಡ್ತೀನಿ. ಅಡಿರ್ತಾರೆ ಬುದ್ಧಿವಂತರು, ಆಮೇಲೆ ಹೇಳಿ ಕಳಿಸ್ತೀನಿ ಅಂದರೆ ಇಲ್ಲ ಅಂತಲೇ ಅರ್ಥ ಅದಕ್ಕೆ. ಆಮೇಲೆ ಹೇಳಿ ಕಳಿಸ್ತೀನಿ, ಇಂಟರ್ವ್ಯೂ ಹೋದಾಗ ರಿಸಲ್ಟ್ ನಾಳೆ ಬರುತ್ತೆ ಅಂದರೆ ಹೋಯ್ತು ಅಂತಲೇ ಅರ್ಥ. ಸೆಲೆಕ್ಟ್ ಮಾಡಿದವನು ಎಷ್ಟೋ ಸರ್ತಿ ಎಸ್ ರಿಪೋರ್ಟ್ ಮಾಡ್ಕೊಂಡು ಇವನ್ನ ಪಾಪ ಎದುರಿಗೆ ಹೇಳಿದ್ರು ಬಂದು ಆಮೇಲೆ ತಿಳಿಸಿಬಿಡ್ತಾರೆ ಅಷ್ಟೇ. ನಾಳೆ ಕಳಿಸ್ತೇನೆ, ನೀ ಹೋಗಿ ಬಾ ಕಳಿಸ್ತೇನೆ ಅಂತ ಹೇಳಿದರು. ಪಾಪ ಅವ್ರು ವಾಪಸ್ ಹೊರಟೋಗಿಬಿಟ್ರು. ಪಾಂಡವರಿಗೊಂದು ಅರ್ಥ ಆಯ್ತಾಗ ಅಂತೂ ಇವನು ಕೊಡೋ ಟ್ರೆಂಡ್ ಇಲ್ಲ ಗೊತ್ತಾಗೋಯ್ತು, ಇವನು ಕೊಡೋ ಉದ್ದೇಶ ಇಲ್ಲ. ಧೃತರಾಷ್ಟ್ರರಿಗೆ ಒಳ್ಳೆ ಬುದ್ಧಿ ಇದೆ, ಮಕ್ಕಳ ವ್ಯಾಮೋಹ, ಮಕ್ಕಳು ಬಿಟ್ಟು ಮಾಡಲಾರ, ಮಕ್ಕಳು ಭಾರಿ ದುಷ್ಟರು, ಒಳ್ಳೆ ಕೆಲಸ ಮಾಡೋ ಸಾಧ್ಯತೆನೇ ಇಲ್ಲ. ಆದ್ದರಿಂದ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಿ ಇನ್ನು ಯುದ್ಧ ಅನಿವಾರ್ಯ ಅಂತ ಗೊತ್ತಾಯ್ತು ಅವ್ರಿಗೆ. ಯುದ್ಧ ಅನಿವಾರ್ಯ ಅಂತ ಗೊತ್ತಾದ ತಕ್ಷಣ ಮೊದಲು ಯಾರ ಸಹಾಯ ತಗೊಳ್ಬೇಕು ಪ್ರಶ್ನೆ. ಯುದ್ಧ ಶುರುವಾಗ ನಿಶ್ಚಿತ ಅನ್ನೋ ಒಂದು ವಾತಾವರಣ ಮೂಡಿದ್ದರಿಂದ ಯಾರು ಸಹಾಯ ತಗೊಳ್ಬೇಕು? ಪಾಂಡವರಿಂದ ಕಲಿಬೇಕು. ಅವ್ರು ಯಾರಿಗೂ ಕೂಡ ಹೇಳ್ಕಳಿಸ್ಲಿಕ್ಕೆ ಹೋಗಲಿಲ್ಲ. ಮೊದಲು ಮಾಡಿದ ಕೆಲಸ ಕೃಷ್ಣ ನೀನು ಬಾ ಅಂತ ಕರೀಲಿಕ್ಕೆ ಹೋಗ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಇವತ್ತು ವನ್ಗಳ ಕಾರ್ಯಕ್ಕಿಂತ ದೇವರ ಸಮಾರಾಧನೆ ಆಗಬೇಕು. ಆಗಮಾರ್ಥಂತ ದೇವಾನಾಮ ಇದ್ದ ಹಾಗೆ ದೇವರ ಸ್ಮರಣೆಯಿಂದ ಕೆಲಸ ಶುರು ಮಾಡಬೇಕೇ ಹೊರತು ಬೇರೇನು ಮಾಡಿದ್ರು ಪ್ರಯೋಜನ ಇಲ್ಲ. ತಕ್ಷಣ ಪಾಂಡವರೆಲ್ಲ ಸೇರಿ ಅರ್ಜುನನ್ನ ಕರೆದು, ಅರ್ಜುನ ನೀನು ಕೃಷ್ಣನ ಹತ್ರ ಹೋಗಿ ಬರಬೇಕು, ಯಾರು ಆಳುಗಳನ್ನು ಕಳಿಸೋದಿಲ್ಲ. ಸಾಕ್ಷಾತ್ ಅರ್ಜುನ ತಮ್ಮ, ಭೀಮ ಧರ್ಮರಾಜರ ತಮ್ಮ, ಆತನನ್ನ ಕರೆದು ನೀನು ಕೃಷ್ಣನ ಹತ್ರ ಹೋಗಬೇಕು, ಕೃಷ್ಣ ಯುದ್ಧಕ್ಕೆ ಸಹಾಯ ಮಾಡುವಂತ ಕೇಳಬೇಕು, ಅರ್ಜುನ ನೀನು ಹೋಗು ಅಂತ ಹೇಳಿ ಕಳಿಸಿದ್ರಂತೆ. ಅರ್ಜುನ ಹೊರಟು ಬಿಡ್ತಾನೆ ತಕ್ಷಣ. ಈ ದುರ್ಯೋಧನ ಎಂಥ ಮಹಾ ಇವನು ಮುತ್ಸದ್ದಿ ರಾಜಕೀಯವಾಗಿ ಅಂತ ಕೇಳಿದರೆ, ಅವನು ಪಾಂಡವರನ್ನ ಯಾವಾಗಲೂ ವಾಚ್ ಮಾಡ್ತಾರೆ, ಫಾಲೋ ಮಾಡ್ಲಿಕ್ಕಲ್ಲ, ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಲಿಕ್ಕಷ್ಟೇ, ಇನ್ನೇನಿಲ್ಲ. ಸರಿಯಾಗಿ ವಾಚ್ ಮಾಡಿದ್ರೆ ಬದುಕು, ಕೆಲವು ಶಾಸ್ತ್ರ ಓದ್ತಾನೆ ಇರ್ತಾರೆ, ಯಾಕೆ ಗೊತ್ತಾ ಮೋಸ ಮಾಡಕ್ ಬರುತ್ತಾ ಅಂತೇಳಿ. ಕಾನೂನು ಬಹಳ ಚೆನ್ನಾಗಿ ಯಾರಿಗೆ ಗೊತ್ತಾಗುತ್ತೆ? ಎಷ್ಟೋ ಜನ ಲಾಯರಿಗೆ ಗೊತ್ತಿರೋಕ್ಕಿಂತ ಜಾಸ್ತಿ ಗುಂಡಗಳಿಗೆ ಗೊತ್ತಿರ್ತದೆ. ಎಲ್ಲಿ ಎಸ್ಕೇಪ್ ಆಗ್ಲಿ ಗೊತ್ತಿರ್ತಾರೆ ಆ ಥರ ಅವರು. ಅವ್ರು ಕಾನೂನು ಓದೋದು ಫಾಲೋ ಮಾಡ್ಲಿಕ್ಕಲ್ಲ, ಎಲ್ಲಿ ಲೂಪ್ ಹೋಲ್ಸ್ ಇದೆ ಎಂಟರ್ ಆಗ್ಲಿ ಟ್ರೈ ಮಾಡ್ತಾರೆ. ಅದಕ್ಕೆ ದುರ್ಯೋಧನ ಏನ್ ಮಾಡ್ತಿದ್ದ, ಪಾಂಡವರೆಲ್ಲ ಸ್ಟಡಿ ಮಾಡ್ತಾ ಇದ್ದ, ಗೂಢಚಾರ ಇಟ್ಟಿದ್ದ, ಒಂದು ಸುದ್ದಿ ಒಪ್ಪಿಸಿದ್ರು, ಪಾಂಡವರು ಯುದ್ಧಕ್ಕೆ ಕೃಷ್ಣನ ಸಹಾಯ ಕೇಳಲಿಕ್ಕೆ ಅಂತ ಹೇಳಿ ಅರ್ಜುನ ಕಳಿಸ್ತಾ ಇದ್ದಾರೆ, ಅರ್ಜುನ ಹೊರಟಾಯಿತು ಅಂತ ಹೇಳಿಬಿಟ್ರು. ದುರ್ಯೋಧನ ತಕ್ಷಣ ಎದ್ದ, ಓ ನಾನು ಒಳ್ಳೆ ನೋಡಿ, ಅವನು ಸ್ವಂತ ಬುದ್ಧಿಯಿಂದ ಮಾಡಿದ್ದಲ್ಲ, ಅರ್ಜುನ ಮಾಡ್ತಾನೆ ಅಂತ ತಾನು ಮಾಡಬೇಕು, ಪಾಂಡವರು ಮಾಡ್ತಾರೆ ಅಂತ ತಾನು ಮಾಡಬೇಕು. ಅದಕ್ಕೆ ಅಸೂಯ ಅಂತ ಕರೀತಾರೆ, ಮಾತ್ಸರ್ಯ ಅಂತ ಕರೀತಾರೆ, ಅದು ದುಷ್ಟರ ಲಕ್ಷಣ ಅಂತ ಶಾಸ್ತ್ರ ಹೇಳುತ್ತದೆ. ನಿರ್ಮತ್ಸರಾಣಾಂ ಸತಾಂ, ಅವನಿಗೆ ಮಾತ್ಸರ್ಯ ಇತ್ತು, ಇವರಿಗೆ ಭಕ್ತಿ ಇತ್ತು. ಅರ್ಜುನ ಹೊಟ್ಟಿದ್ದನ್ನು ಕೇಳಿದ, ಕೃಷ್ಣ ಎದ್ದ ದುರ್ಯೋಧನ, ತಾನು ಹೊಟ್ಟೆ ಬಿಡ್ತಾನೆ, ಇಲ್ಲಿ ಕೃಷ್ಣನ ಹತ್ರ ಹೋಗ್ಬೇಕು ಮತ್ತೆ ಜೊತೆಗೆ ದ್ವಾರಕೆಗೆ ಹೋಗ್ಬೇಕು. ದುರ್ಯೋಧನ ಎಷ್ಟು ಎಷ್ಟು ಮೂರ್ಖ ಮತ್ತು ಎಷ್ಟು ವಂಚಕ. ಆದರೆ ಅವನಿಗೆ ಸಾಮರ್ಥ್ಯ ಎಷ್ಟಿತ್ತು ಅಂದರೆ, ಮೊದಲು ಹೊರಟಿದ್ದು ಅರ್ಜುನ, ಮೊದಲು ರೀಚ್ ಆಗಿದ್ದು ದುರ್ಯೋಧನ. ಇದು ಭಾರಿ ಆಶ್ಚರ್ಯ, ದುರ್ಯೋಧನ ರೀಚ್ ಆಗಿಬಿಟ್ಟಂತ ಹೋಗ್ಬಿಟ್ಟಾಗಲಿ ಅಂದರೆ. ನಿಜವಾಗಲೂ ದುರ್ಯೋಧನ ಎಷ್ಟು ಬುದ್ಧಿಸದ್ದಿ, ರಾಜಕೀಯವಾಗಿ ಬುದ್ಧಿವಂತ, ಅಪ್ಲಿಕೇಶನ್ ಎಲ್ಲ ರಾಂಗ್ ಅಷ್ಟೆ. ಅವನಿಗೆ ಇದು ಗೊತ್ತು, ಮಾಡಕ್ಕೆ ಗೊತ್ತಿರಲಿ. ಕೆಟ್ಟಳರು ಇರ್ತಾರಲ್ಲ, ಎಷ್ಟು ಕಾಪಿ ಹೊಡಿತಾರೆ ಅಂದರೆ ಇನ್ನೂ ಲೇಟ್ರ್ ಮೋಸ ಸ್ಕ್ವಾಡೇ ಸಿಗೋದಿಲ್ಲ, ಅಷ್ಟು ಚೆನ್ನಾಗಿ ಕಾಪಿ ಹೊಡಿತಾರೆ. ಇವನು ಒಳ್ಳೆಯವನು ಪಾಪ, ಸುಮ್ಮನೆ ಪನ್ನಿಟ್ಗಳು ಸಿಕ್ಕಾಕೊಂಡ್ಬಿಡ್ತಾರೆ.